विम्नं सदा आनन्दतीर्थमतुलं भजेतापत्रयापहं मिथ्यासिद्धान्तदुध्वान्त विध्वंसिनविचक्षणः चैतीत्यागतनिर्भासताम्नो हृदम्बरे अर्तिकल्प्तकल्पोऽयं प्रत्यत्यगतकेसरे व्यासतीर्थगुरुभूयाद् अस्मदिष्टात्सिद्धये तपोविद्याविरक्त्यादि सद्गुणोगाकरानहं वादिराजगुरून् वन्दे हयग्रीवदाश्रयान् पूज्ये राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्दुगुरवे नमो अत्यन्तयाळवे आपादमौळिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धिञ्च मनोरथाः हरिः ओं श्रीगुरुभ्यो नमः ನಾವು ಪುರುಷಸೂಕ್ತ ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ನಾವು ಮೂರನೇ ಮಂತ್ರಕ್ಕೆ ಬಂದಿದ್ವಿ, ಆದರೆ ಮೂರನೇ ಮಂತ್ರದಲ್ಲಿ ಎರಡನೇ ಮಂತ್ರದಲ್ಲಿ ಹೇಳಿದ ಮಹಿಮೆಯನ್ನು ಹೇಳ್ತಾರಂತಾಗ ತುಂಬ ದಿನ ಆಯಿತು ಅಂತ ಹೇಳಿ ಲಾಸ್ಟ್ ಕ್ಲಾಸ್ನಲ್ಲಿ ಅದು ಸ್ವಲ್ಪ ರಿವೈಸ್ ಮಾಡೋಣ ಅಂದರೆ ಅದು ವಿಸ್ತಾರವಾಗಿ ಎರಡನೇ ಮಂತ್ರದ್ದೇ ರಿವೈಸ್ ಮಾಡಿದ್ದೀವಿ ನಾವು. ಸೊ ಅಲ್ಲಿ ಮೂರನೇ ಮಂತ್ರದಲ್ಲಿ ಬಂದಾಗ ಮೊದಲನೇ ಮಂತ್ರ ಓಂ ಸಹಸ್ರ ಶಿಷ್ಯ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಶ್ಚದಶಾಂಗುಳಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಎದನ್ನೇ ನಾತಿರೋಹತ ಅನ್ನೋದು ಎರಡನೇದು. ಏತಾವಾನಸ ಮಹಿಮ ಅಥೋಧ್ಯಾಯಾಂಶ್ಚ ಪುರುಷ ಪಾದೋಸ್ಯ ವಿಶ್ವಭೂತಾನಿ ತಿಪಾದಸ್ಯ ಅಮೃತಂ ದಿವಿ. ಇದು ಮೂರನೇ ಮಂತ್ರ. ಈ ಮೂರನೇ ಮಂತ್ರ ನಮಗೆ ಒಂದು ಪ್ರಶ್ನೆ ಬಂತು, ವೇದಗಳು ಅನಾದಿ ಅಪೌರುಷೇಯ ಅಂತ ಹೇಳಿದಾಗ ಅದರ ಉಚ್ಚಾರಣ ಕೂಡ ಅದರಲ್ಲಿ ಇನ್ಕ್ಲೂಡ್, ಉಚ್ಚಾರಣ ಯಾವುದು ಅಪೌರುಷೇಯ ಅನಾದಿಯಾಗಿದೆ ಅದರಲ್ಲಿ ಉಚ್ಚಾರಣ ಪ್ರೊನೌನ್ಸಿಯೇಷನ್ ಕೂಡ ಮ್ಯಾಟರ್ ಆಗುತ್ತೆ ಅಂಥೇಳಿ. ಇದು ಒಂದು ಒಳ್ಳೆ ಉದಾಹರಣೆ. ಏತಾವಾನಸ್ಯ ಮಹಿಮ, ಏತಾವ ಅನಸ್ಯ ಮಹಿಮ, ಅಲ್ಲಿ ಏತಾವ ಅನಸ್ಯ ಮಹಿಮ ಅಥೋ ಜಾಯ ಅಂಸ ಪುರುಷ. ಸೊ ಅಲ್ಲಿ ಏತಾವ ಅನಸ್ಯ ಮಹಿಮ ಅಂತ ಹೇಳುವಾಗ ಅಲ್ಲಿ ವಾ ಸ್ವರಿತ ಬರುತ್ತೆ. ನಾವು ಯಾವುದೋ ಒಂದು ಪ್ರಶ್ನೆಗೆ ಇಷ್ಟೇನಾ ಇಷ್ಟೇನಾ ಅಂತ ಯಾವುದೋ ಒಂದು ಪ್ರಶ್ನಾರ್ಥಕವಾಗಿ ಕೇಳುವಾಗ ನಮ್ಮ ವಾಯ್ಸ್ ಕೂಡ ಒಂದು ರೀತಿಯಲ್ಲಿ ಬರುತ್ತೆ. ಏತಾವ ಅಂದ್ರೆ ಇಷ್ಟೇನಾ ಅಂತ ಪ್ರಶ್ನೆ ಕೇಳಿದಂತೆ. ಯಾಕಂದ್ರೆ ಭಗವಂತನ ಮಹಿಮ ಇಷ್ಟೇ ಅಂತ ಹೇಳೋದು ಆ ಮಂತ್ರದ ಉದ್ದೇಶ ಅಲ್ಲವೇ ಅಲ್ಲ. ಏತಾವಾನ್ ಅಸ್ಯ ಮಹಿಮಾ ಅಂತ ಹೇಳಿದ್ರೆ ಭಗವಂತನ ಮಹಿಮೆ ಇಷ್ಟೇ ಅಂತ ಹೇಳೋದು, ಭಗವಂತನ ಮಹಿಮೆ ಇಷ್ಟೇನಾ ಅಂತ ಪ್ರಶ್ನೆ ಅದು. ಆದ್ದರಿಂದ ಅಲ್ಲಿ ಕಾಕುಸ್ವರ ಅಂತೀವಿ, ಅದಕ್ಕೆ ಕಾಕುಸ್ವರ, ಕಾಕುಸ್ವರ ಅಂದ್ರೆ ಪ್ರಶ್ನೆ ಇಷ್ಟೇನಾ. ಆ ಕಾಕುಸ್ವರ ಅದರ ಇಂಡಿಕೇಟ್ ಮಾಡುವಂತಹದ್ದು ಅಲ್ಲಿ ಸ್ವರಿತ ಬರುತ್ತೆ. ಏತಾವ ಅನಸ್ಯ ಮಹಿಮಾ ಅಥೋಧ್ಯಾಯ ಅಂಸ ಪುರುಷ. ಸೊ ಆ ಕಾರಣದಿಂದ ಇಲ್ಲಿ ಅರ್ಥ ಹಾಗೆ ಭಗವಂತನ ಮಹಿಮೆ ಇಷ್ಟೇನಾ ಅಂತ ಪ್ರಶ್ನೆ ಕೇಳಿ ಇಷ್ಟೇ ಅಲ್ಲ ಅಂತ ಹೇಳಿ ಆ ಇಷ್ಟೇನಾ ಮಹಿಮೆ ಅನ್ನೋದಕ್ಕೆ ಎರಡನೇ ಮಂತ್ರ ಮೊದಲನೇ ಎರಡು ಮಂತ್ರಗಳ ವಿಷಯವನ್ನು ಹೇಳ್ತಾ ಇದ್ದಾರೆ. ಏತಾವಾನ ಅಸ್ಯ ಮಹಿಮಾ, ಅಸ್ಯ ಮಹಿಮಾ, ಇವನ ಮಹಿಮಾ ಇಷ್ಟೇನಾ ಅಂದ್ರೆ ಎಷ್ಟೇನಾ. ಮುಂತೆ ಹೇಳಿದ ಎರಡು ಮಂತ್ರಗಳಲ್ಲಿ ಮಂತ್ರ ಮಹಿಮೆಯನ್ನು ಉಲ್ಲೇಖ ಮಾಡಿದ್ದಾರೆ, ಅಲ್ಲಿ ಹೇಳಲ್ಪಟ್ಟಿದೆ. ಏನು ಮಹಿಮೆ ಭಗವಂತನ ಮಹಿಮೆ? ಸಹಸ್ರ ಶೀರ್ಷ ಅನ್ನೋದರಲ್ಲಿ ಅವನು ಅನಂತ ಶೀರ್ಷಗಳು, ಅನಂತ ಬಾಹುಗಳು, ಅನಂತ ಇರುವಂತದ್ದು ಒಂದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಅದಾದ ಮೇಲೆ ಸಭೂಮಿ ವಿಶ್ವತೋ ವೃತ್ವ ಅತಿಥಿ ದಶಾಂಗುಳಂ ಅನ್ನೋದು ವಿಶ್ವವ್ಯಾಪ್ಯತ್ವವನ್ನು ಹೇಳುವಂಥದ್ದು. ಅದಾದ ಮೇಲೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಎರಡನೇ ಮಂತ್ರ ರಿವೈಸ್ ಮಾಡಿ ನೋಡಿದಾಗ ಆ ಮುಕ್ತ ಎಲ್ಲ ಜೀವರಾಶಿಗಳನ್ನು ಅಮುಕ್ತ ದಶೆಯಲ್ಲಿರುವ ಜೀವರಾಶಿಗಳನ್ನು, ಮುಕ್ತ ದಶೆಯಲ್ಲಿರುವ ಜೀವರಾಶಿಗಳ ಮುಕ್ತ ಎಲ್ಲರನ್ನು ನೇಮನ ಮಾಡ್ತಾನೆ ಭಗವಂತ ಅಂತ ಹೇಳುವುದಕ್ಕಾಗಿ ನಾವು ಅತಿಥಿಶಾಣ ಅಂತ ಹೇಳುವಾಗ ಸಹಸ್ರ ಶಿಷ್ಯ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಟ ದಶಾಂಗುಳಂ ಪುರುಷ ಏವ ಇದಂ ಸರ್ವಂ ಯದ್ ಭೂತಂ ಯಚ್ಚ ಭವ್ಯಂ ಉತಾಮೃತತ್ವ ಶೇಷಾನಃ ಅಮೃತತ್ವ. ಅದು ಮುಕ್ತರಿಗೆ ಹೇಳುವಂಥದ್ದು. ಹೀಗೆ ಮುಕ್ತದ ನಿಯಮನ ಮಾಡ್ತಾನೆ ಸರ್ವನಿಯಾಮಕ ಅನ್ನುವ ಮಹಿಮೆ. ಈ ಎಲ್ಲ ಮಹಿಮೆಗಳು ಕೂಡ ಈ ಎರಡು ಮಂತ್ರಗಳಲ್ಲಿ ಬಂದಿದ್ದು, ಮುಂದಿನ ಎರಡು ಮಂತ್ರಗಳಲ್ಲಿ ಬಂದ ಮಹಿಮೆ ಇಷ್ಟೇನಾ ಮಹಿಮೆ, ಇಷ್ಟೇನಾ ಎರಡು ಮಂತ್ರಗಳಲ್ಲಿ ಬಂದಷ್ಟೇನಾ ಮಹಿಮೆ ಅಂತ ಹೇಳಿದ್ರೆ ಅಲ್ಲ, ಅದಕ್ಕೂ ಮೀರಿ ಇದೆ ಅವನ ಮಹಿಮೆ. ಏನು ಅವನ ಮಹಿಮೆ ಅಂತ ಅದು ಮುಂಚೆ ಹೇಳಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ಆ ಮೂರನೇ ಮಂತ್ರಕ್ಕೆ ನಾವು ಮತ್ತೆ ಎಂಟರ್ ಆದಾಗ ಅದನ್ನು ಸ್ವಲ್ಪ ಬೇಗ ರಿವೈಸ್ ಮಾಡೋಣ. ಸೊ ಏತಾವಾನಸ ಮಹಿಮಾ ಇತಿ ಅಸ್ಯಾಂ ರುಚಿ, ರುಚಿ ಅಂದ್ರೆ ಈ ಮಂತ್ರದಲ್ಲಿ, ರುಕ್ ಅಂದ್ರೆ ಮಂತ್ರ, ರುಕ್ ಅನ್ನುವುದಕ್ಕೆ ಸಪ್ತಮಿ ವಿಭಕ್ತಿ ರುಚಿ. ಸೊ ಪ್ರಾಗ್ ಉಕ್ತ ಅಮುಕ್ತಾಮುಕ್ತ, ಸೊ ಪ್ರಾಗುಕ್ತ ಮುಕ್ತ ಮುಕ್ತ ಅಂತ ಹೇಳಿ ಅಂದ್ರೆ ಪ್ರಾಗುಕ್ತ ಮುಂಚೆ ಹೇಳುವಂತವರು ಮುಕ್ತರು. ಅಲ್ಲಿ ನೋಡ್ರಿ ಪ್ರಾಗುಕ್ತ ಅಮುಕ್ತ ಆ ಮುಕ್ತ, ಇಲ್ಲ ಪ್ರಾಗುಕ್ತ ಆ ಮುಕ್ತ ಅಮುಕ್ತ, ಒಂದು ಮುಕ್ತರನ್ನು ಹೇಳುವಂಥದ್ದು, ಇನ್ನೊಂದು ಅಮುಕ್ತರನ್ನು ಹೇಳುವಂಥದ್ದು. ಈ ಎರಡು ವರ್ಗಗಳು, ಆ ಎರಡು ವರ್ಗಗಳು ಕೂಡ ಈಶಾನ ಅಂದರೆ ಒಡೆಯತನ ಇರುವುದು. ಕಥಮಿತ್ಯತಃ ಅದು ಹೇಗೆ ಅಂತ ನಾವು ಆಲೋಚನೆ ಬಂದರೆ, ಕುತೂಹಲ ಬಂದರೆ ಅದಕ್ಕೆ ಮುಕ್ತ ಪ್ರಾಪ್ಯ ಲೋಕ ಈಶತ್ವ ಮಹಿಮಾ ಉಚ್ಯತೆ. ಅಂದರೆ ಇಲ್ಲಿ ಆ ಮುಕ್ತಾಮುಕ್ತ ಎಲ್ಲರಿಂದಲೂ ಕೂಡ ಪ್ರಾಪ್ಯ ಹೊಂದಲಕ್ಕೆ ಯೋಗ್ಯನಾದಂತಹ ಆ ಲೋಕ ಈಶ, ಈ ಬ್ರಹ್ಮಾಂಡಕ್ಕೆ ಒಡೆಯನಾದ ಆ ಭಗವಂತನ ಈಶತ್ವ ಮಹಿಮ, ಆ ಮಹಿಮೆ ಇಲ್ಲಿ ಉಚ್ಯತೆ ಹೇಳಲ್ಪಟ್ಟಿದೆ, ವರ್ಣಿಸಲ್ಪಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಸ್ಯ ಪುರುಷಸ್ಯ ಮಹಿಮ, ಆ ಮಹಿಮೆ ಏನನ್ನೋದು ಎರಡು ಮಂತ್ರಗಳಲ್ಲಿ ಹೇಳಿದಂಥದ್ದು, ಸಹಸ್ರ ಶಿಷ್ಯತ್ವ, ವಿಶ್ವವ್ಯಾಪ್ಯತ್ವ ಇಲ್ಲ ವ್ಯಾಪಿತ್ವ ವ್ಯಾಪಕತ್ವ, ಮುಕ್ತಾಮುಕ್ತ ಸರ್ವ ನಿಯಂತೃತ್ವ, ಮುಕ್ತರು ಅಮುಕ್ತರು ಎಲ್ಲರನ್ನು ಕೂಡ ನಿಯಮನ ಮಾಡುವಂಥದ್ದು, ನಿಯಂತೃತ್ವಾದಿ ರೂಪ ಪ್ರಾಗುಕ್ತ ಮಹಿಮ ಪ್ರಾಗುಕ್ತ ಮಹಿಮ ಏತಾವಾನ್ ಇತಿ ಕಾಕುಸ್ವರ ಇಷ್ಟೇನಾ ಅಂತ ಕಾಕುಸ್ವರ. ಕಾಕುಸ್ವರ ಅಂತ ಹೇಳಿದರೆ ಅದು ಪ್ರಶ್ನಾರ್ಥಕ, ಅಂದರೆ ಅಷ್ಟೇ ಅಲ್ಲ, ಏತಾವಾನ್ ಏವನ್ನ ಇಷ್ಟು ಮಾತ್ರವೇ ಅಲ್ಲ ಅಂತ ಅರ್ಥ ಅದಕ್ಕೆ. ಕಿಂತು ಆದರೆ ಏನೇತಾವನ ಸಮಯ ಅಥೋಜ್ಯಾಯಾನ್ಸ ಪುರುಷ ಅತಃ ಜಾಯಾನ್ ಕಿಂತು ಇತ್ಯತ ಆಹ ಅಥೋಜ್ಯಾಯಾನ್ ಇತ್ ಅತಃ ಅಂದರೆ ಇದಕ್ಕಿಂತಲೂ, ಇಲ್ಲಿ ಹೇಳಿದಕ್ಕಿಂತಲೂ ಜಾಯಾನ್ ಇನ್ನೂ ಹೆಚ್ಚಾಗಿದೆ ಅಂಥೇಳಿ ಇತಿ ಅತಃ ಪ್ರಾಗುಕ್ತ ಮಹಿಮ್ನಃ ಅಪಿ ಜಾಯಾನ್ ಜ್ಞಾನ ಆನಂದ ಬಲ ಐಶ್ವರ್ಯ ಅಪ್ರಾಕೃತ ಲೋಕೇಶ ಲೋಕ ಈಶತ್ವಾದಿಭಿ ಅಂದ್ರೆ ಎಲ್ಲ ಪ್ರಾಕೃತ ಅಪರಾಧ ಎಲ್ಲರೂ ಕೂಡ ಮೀರಿ ಇರುವಂತಹ ಭಗವಂತನ ಒಡೆತನ ಜಯಾನ್ ಅಂದ್ರೆ ಶ್ರೇಷ್ಠ ಅನ್ನುವ ಇನ್ನೂ ಶ್ರೇಷ್ಠವಾಗಿದೆ. ಕಥಂ ಇತ್ಯತಃ ವ್ಯನಕ್ತಿ ಅದನ್ನು ಇಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಏತಾವಾನ ಸಮಯ ಅಥೋ ಜಾಯಾಂಶ ಪುರುಷ ಪಾದೋ ಓಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅನ್ನುವುದು. ಪಾದ ಅಂತ ಹೇಳಿದರೆ ನಾವು ಇದೊಂದು ಒಂದು ವಿಚಿತ್ರವಾದ ಶಬ್ದ. ಪಾದ ಅಂದರೆ ಮೂರು ಅರ್ಥಗಳಲ್ಲಿ ಹೇಳುವಂಥದ್ದು. ಪಾದ ಶಬ್ದಕ್ಕೆ ಕಾಲು ಅಂತಲೂ, ಕನ್ನಡದಲ್ಲಿ ಕಾಲು ಅಂತ, ಪಾದ ಅಂದರೆ ಕಾಲು. ಸರ್ಪ್ರೈಸಿಂಗ್, ಪಾದಕ್ಕೆ 1/4 ಅಂತಲೂ ಅರ್ಥ ಇದೆ. ಪಾದ ಅಂದರೆ ಕಾಲು, ಫುಟ್ ಅಂಥೇಳಿ, 1/4 ಫುಟ್ ಇಲ್ಲ ಪಾದ ಅಂದರೆ ಸ್ವರೂಪ, ಅಂಶ, ಸ್ವರೂಪ. ಇಷ್ಟು ಅರ್ಥಗಳು ಯಾರನ್ನ ಭಗವತ್ಪಾದರು, ಭಗವತ್ಪಾದರು ಬಂದಿದ್ದಾರೆ ಅಂದರೆ ಒಂದು ಕಾಲು ಬಂತು ಅಂತ ಅರ್ಥ ಅಲ್ಲ. ಭಗವತ್ಪಾದರು ಬಂದಿದ್ದಾರೆ ಅಂದರೆ ಅವರು ರೂಪ ಅಂದರೆ ಅವರು ಬಂದಿದ್ದಾರೆ, ದ ಹೋಲ್ ಪರ್ಸನಾಲಿಟಿ ಬಂದಿದ್ದಾರೆ. ಅವರನ್ನು ಒಂದು ಗೌರವಾರ್ಥಕವಾಗಿ ಸೂಚನೆ ಮಾಡುವಂತ ಭಗವತ್ಪಾದರು ಬಂದಿದ್ದಾರೆ ಅಂತ ಹೇಳ್ತೀವಿ. ಅಂದರೆ ಪಾದ ಶಬ್ದಕ್ಕೆ ಕಾಲು ಅಂಥೇಳಿ 1/4 ಅಂತ ಇದೆ, ರೂಪ ಅಂತ ಇದೆ, ಅಂಶ ಅಂತ ಇದೆ, ಈ ಅರ್ಥಗಳೆಲ್ಲ ಬರುತ್ತೆ. ಈ ಕಾಲು ಅನ್ನುವ ಶಬ್ದ ಕೂಡ 1/4 ಪ್ರಯೋಗ ಮಾಡ್ತಾರೆ. ಕಾಲು ಅಂದರೆ ಫುಟ್ ಅನ್ನುವ ಪ್ರಯೋಗದಲ್ಲಿ ಇದೆ. ಕಾಲು ಕಾಲು ಭಾಗ ಅಂದರೆ, ಕಾಲು ಭಾಗ ಅಂದರೆ 1/4 ಅಂತೇಳಿ. ಅದು ಯಾವ ಫುಟ್ ಅನ್ನೋದಕ್ಕೆ 1/4 ಎರಡಕ್ಕೂ ಉಪಯೋಗಿಸುವಂತಹ ಶಬ್ದ. ಪಾದ ಕಾಲು ಎರಡು ಕೂಡ ಹಾಗೆ ಉಪಯೋಗ ಮಾಡ್ತಾರೆ. ಬಟ್ ಇಲ್ಲಿ ಭಗವಂತನ ಒಂದು ಕಾಲಿದೆ ಅಂತ ಅಂದರೆ ಅವನು ನಾಟ್ ಟಾಕಿಂಗ್ ಅಬೌಟ್ ಜಸ್ಟ್ 1/4 ಅಂತಲೂ ಅಲ್ಲ, ಇಲ್ಲ 1 ಫುಟ್ ಅಂತಲೂ ಅಲ್ಲ. ಅವನ ಸ್ವರೂಪ, ಅವನ ಅಂಶಗಳು ಇಡೀ ಎಲ್ಲ ಕಡೆ ವ್ಯಾಪಿಸಿ ಇದೆ. ಆದರೆ ಅದನ್ನು ಒಂದು 4 ಭಾಗಗಳು ಮಾಡಿದರೆ, ಅಂದರೆ ಮಹಿಮೆಯನ್ನು 4 ಭಾಗಗಳು ಮಾಡೋದಲ್ಲ. ಯಾಕಂದರೆ ನಮಗೆ ಈ ಸಂಶಯವೇ ದತ್ತ ಸ್ವಾತಂತ್ರ್ಯ ಸಂಧಿ, ಸ್ವಾತಂತ್ರ್ಯ ಸಂಧಿ ಹೇಳುವಾಗ ಅವನ ಸ್ವಾತಂತ್ರ್ಯ ಗುಣವನ್ನು ಇಷ್ಟು ಭಾಗಗಳು ಮಾಡಿದ್ದಾರೆ ಅಂತ. ಅವನ ಸ್ವಾತಂತ್ರ್ಯ ಅನಂತವಾದ ಗುಣ, ಅನಂತವನ್ನು ಭಾಗಗಳು ಮಾಡಿದರೆ ಈಚ್ ಒನ್ ಈಸ್ ಇನ್ಫೈನೈಟ್. ಆದ್ದರಿಂದ ಭಗವಂತನ ಅನಂತ ಸ್ವತಂತ್ರ ಗುಣವನ್ನು ಭಾಗ ಮಾಡ್ತಾ ಇಲ್ಲ, ಅವನು ಸ್ವತಂತ್ರ ರೂಪಗಳನ್ನು, ತನ್ನ ರೂಪ ಎಷ್ಟು ರೂಪಗಳನ್ನು ಇಟ್ಟಿದ್ದಾನೋ, ಕಾರ್ಯ ಮಾಡಲಕ್ಕೆ ಇಟ್ಟ ರೂಪಗಳನ್ನು ವಿಭಜನೆ ಮಾಡುವುದು ಅಲ್ಲಿ ಹೇಗೋ ಹಾಗೆ ಇಲ್ಲಿ ಕೂಡ ಭಗವಂತನ ಮಹಿಮೆ, ಮಹಿಮೆ ಅನಂತವಾದ ಮಹಿಮೆ, ಮಹಿಮೆಯನ್ನು 4 ಭಾಗ ಮಾಡಿ ಆ ಮಹಿಮೆ ಎಷ್ಟು ಲೋಕದಲ್ಲಿ ಪ್ರಕಟಗೊಳಿಸುತ್ತಾ ಇದ್ದಾನೋ, ಲೋಕದಲ್ಲಿ ಅಭಿವ್ಯಕ್ತಿ ಮಾಡುತ್ತಿರುವ, ಅಭಿವ್ಯಕ್ತಿ ಮಾಡೋದು ಲಿಮಿಟೆಡ್. ಭಗವಂತ ಅನಂತ. ಈಗ ನಾವು ಇರುವಿನಲ್ಲಿ ಒಂದು ಆಂಟ್, ಎಲಿಫೆಂಟ್ ಯಾವುದನ್ನೇ ತಗೊಂಡ್ರು ಅದರಲ್ಲಿ ಭಗವಂತನ ರೂಪಗಳಿವೆ. ಆದರೆ ಇರುವಿನಲ್ಲಿರುವ ಭಗವಂತನ ರೂಪ ಅನಂತವಾದರೂ ಇರುವಿನಲ್ಲಿ ಇರುವಿ ಶಕ್ತಿನೇ ವ್ಯಕ್ತ ಮಾಡ್ತಾನೆ. ಆನೆಯಲ್ಲಿರುವ ಭಗವಂತನ ರೂಪ ಆನೆಗೆ ಎಷ್ಟು ಶಕ್ತಿ ವ್ಯಕ್ತ ಮಾಡಬೇಕು ಅಷ್ಟು ಶಕ್ತಿ ಮಾಡ್ತಾನೆ. ಒಂದೊಂದರಲ್ಲಿ ಇರುವ ಭಗವದ್ ರೂಪ ಅದರಲ್ಲಿ ಎಷ್ಟು ಅಭಿವ್ಯಕ್ತಿ ಮಾಡಬೇಕು, ಎಷ್ಟು ಮ್ಯಾನಿಫೆಸ್ಟ್ ಮಾಡಬೇಕು ಅಷ್ಟನ್ನೇ ಮ್ಯಾನಿಫೆಸ್ಟ್ ಮಾಡ್ತಾನೆ. ಆದರೆ ಅವನಿಗೆ ಅನಂತವಾದ ಮಹಿಮೆ. ಆದ್ದರಿಂದ ಭಗವಂತನ ಮಹಿಮೆಯನ್ನು 4 ಭಾಗ ಮಾಡಿದರೆ ಆ ಮಹಿಮೆ ಲೋಕದಲ್ಲಿ ಎಷ್ಟು ಪ್ರಕಟನ ಮಾಡಿದ್ದಾನೋ, ಅಭಿವ್ಯಕ್ತಿ ಮಾಡಿದ್ದಾನೋ, ಆ ಅಭಿವ್ಯಕ್ತಿ ಮಾಡಿದ ಮಹಿಮೆಯನ್ನು 4 ಭಾಗ ಮಾಡ್ತಾ ಇದ್ದಾರೆ. ಮಾಡಿದಾಗ 1 ಭಾಗ ಪಾದೋ ಓಸ್ಯ ವಿಶ್ವಾಭೂತಾನಿ, ವಿಶ್ವಾಭೂತಾನಿ ಅನ್ನುವ ಶಬ್ದ ಇದನ್ನು ನಾವು ಸಂಕ್ಷೇಪವಾಗಿ ನೋಡಿದ್ದೀವಿ. ಯಾಕೆ ವಿಶ್ವ ಅಂದರೆ ಭೂತ ಅಂದರೆ ಪ್ರಾಣಿಗಳು. ವಿಶ್ವಭೂತ ಎಕ್ಸ್ಪ್ರೆಷನ್ ಹೇಗಂದರೆ ವಿಶ್ವಾನಿ ಭೂತಾನಿ ಅನ್ನೋದು. ವಿಭಕ್ತಿ ಪ್ರತ್ಯಯದ ಜೊತೆಲಿದ್ದಾಗ ಅದು ಬಹುವಚನ ವಿಶ್ವಾನಿ, ಅದು ಭೂತಾನಿ ನಪುಂಸಕಲಿಂಗ, ಫಲಂ ಫಲೇ ಫಲಾನಿ ಅಂತ ಹೇಳಿದಂತೆ. ಭೂತಂ ಭೂತೆ ಭೂತಾನಿ. ಸೊ ಅದಕ್ಕೆ ಅಡ್ಜೆಕ್ಟಿವ್ ಸಂಸ್ಕೃತದಲ್ಲಿ ವಿಶೇಷಣ ವಿಲ್ ಬಿ ಇನ್ ದ ಸೇಮ್ ಫಾರ್ಮೇಷನ್ ಆಸ್ ದ ರೂಟ್ ವರ್ಡ್. ಅಂದರೆ ಈಗ ಸುಂದರಂ ಪುಷ್ಪಂ, ಸುಂದರಾನಿ ಪುಷ್ಪಾಣಿ ಹಾಗೆ ಬರುತ್ತೆ. ಸುಂದರೇಶು ಪುಷ್ಪೇಶು, ಆ ಶಬ್ದ ಹೇಗಿದ್ದರೆ ಆ ತರಹನೇ ಇದು ಬರುತ್ತೆ. ಆದ್ದರಿಂದ ವಿಶ್ವ ಭೂತ ಅನ್ನುವ ಶಬ್ದಗಳಿದ್ದಾಗ ಭೂತಾನಿ ಅನ್ನುವುದು ಬಹುವಚನ ಪ್ರಥಮಾವಿಭಕ್ತಿ ಶಬ್ದ. ಈ ಶಬ್ದಕ್ಕೆ ವಿಶೇಷಣ ವಿಶ್ವ ಅನ್ನೋದು ವಿಶೇಷಣ, ಅದು ವಿಶ್ವಾನಿ ಆಗಬೇಕು, ವಿಶ್ವಾನಿ ಭೂತಾನಿ ಅಂತಿರಬೇಕು. ಇಲ್ಲ ಅದನ್ನು ಸಮಾಸ ಮಾಡಿದರೆ ವಿಶ್ವಭೂತಾನಿ. ಈಗ ನೋಡಿ ಸಜ್ಜನ ಗೃಹೇಶು ಅಂತ ಹೇಳಿದಾಗ ಸಜ್ಜನರ ಮನೆಗಳಲ್ಲಿ ಸಮಾಸ ಮಾಡಿದಾಗ ವಿಭಕ್ತಿ ಪ್ರತ್ಯಯ ಡ್ರಾಪ್ ಆಗುತ್ತೆ. ವಿಭಕ್ತಿ ಪ್ರತ್ಯಯ ಡ್ರಾಪ್ ಆದರೆ ವಿಶ್ವಭೂತಾನಿ ಆಗಬೇಕು. ವಿಭಕ್ತಿ ಪ್ರತ್ಯಯ ಇಟ್ಟುಕೊಂಡರೆ ವಿಶ್ವಾನಿ ಭೂತಾನಿ ಆಗಬೇಕು. ಸೊ ಇದು ವಿಶ್ವಾನಿ ಭೂತಾನಿಯೂ ಇಲ್ಲ, ವಿಶ್ವಭೂತಾನಿಯೂ ಇಲ್ಲ, ವಿಶ್ವಾಭೂತಾನಿ ಇದೆ. ಇದು ಹೇಗೆ ಆಗಿದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ವ್ಯಾಕರಣ ಸೂತ್ರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸೂತ್ರ ಸುಪಾಂಸುಲುಕ್ ಅನ್ನೋದು ಆ ಸೂತ್ರ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಯರು ಹೇಳುವಾಗ. ವಿಶ್ವಾಭೂತಾನಿ ವಿಶ್ವಾನಿ ಸುಪಾಂ ಸುಲುಕ್. ಈ ಸುಪಾಂ ಸುಲುಕ್, ಸುಪಾಂ ಅಂತ ಹೇಳಿದರೆ ವಿಭಕ್ತಿ ಪ್ರತ್ಯಯಗಳು. ಈಗ ನೋಡ್ರಿ, ರಾಮ ಅನ್ನುವ ಶಬ್ದ ಇಲ್ಲ ರಮಾ ಅನ್ನುವ ಶಬ್ದ ಇದ್ದರೆ ಬಹುವಚನ ಸಪ್ತಮಿ ವಿಭಕ್ತಿಯಲ್ಲಿ ರಾಮೇಶು, ಇಲ್ಲ ಸ್ತ್ರೀಲಿಂಗ ಶಬ್ದ ರಮಾ ಇದ್ದರೆ ರಮಾ ರಾಮ, ರಾಮ ಶಬ್ದ ಇದ್ದರೆ ರಾಮೇ ರಾಮಯೋಹೋ ರಾಮೇಶು. ರಾಮೇ ಏಕವಚನ, ರಾಮಯೋಹೋ ದ್ವಿವಚನ, ರಾಮೇಶು ಬಹುವಚನ. ಸ್ತ್ರೀಲಿಂಗ ಶಬ್ದ ಆದರೆ ರಮಾ ರಮಾ ಅನ್ನುವ ಶಬ್ದ ಸ್ತ್ರೀಲಿಂಗ ಶಬ್ದ ತಗೊಂಡ್ರೆ ರಮಾ ರಮಾಯೋಹೋ ರಮಾಸು ಅಂತ ಬರುತ್ತೆ. ರಮಾಸು ಅಂತ ಬಹುವಚನ ಸು, ಆ ಕೊನೆಯಲ್ಲಿ ಬಹುವಚನವಲ್ಲಿ ಬರುವಂತದ್ದಕ್ಕೆ ಸುಪ್ ಸೂಪ್, ಅದಕ್ಕೆ ಸುಬಂತ ಅನ್ನೋ ಕೂಡ ಸುಪ್. ವಿಭಕ್ತಿ ಪ್ರತ್ಯಯಗಳಲ್ಲಿ ಅಂತಗೊಳ್ಳುವುದಾದ್ದರಿಂದ ನಾಮಗಳಿಗೆ ಸುಬಂತಗಳು ಅಂತ ಕರೀತಾರೆ, ಸುಪ್. ತಿಂಗ್ ಅಂತ ಭವತಿ ಭವತಃ ಭವಂತಿ ತಿಂಗ್ ವರ್ಬ್ಸ್ ಬಂದಿದೆ. ಸ್ವಲ್ಪ ವ್ಯಾಕರಣ ನಿಮ್ಗೆ ಅರ್ಥ ಆಗದೆ ಇದ್ರೆ ಬಿಟ್ಬಿಡಿ, ಜಸ್ಟ್ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬೇಸಿಕ್ ಆಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಸು ಅಂತ ಹೇಳುವುದು ಸುಪಾಮ್ ಅಂತ ಹೇಳಿದೆ ವಿಭಕ್ತಿ ಪ್ರತ್ಯಯಗಳ ಆ ಸು ಅನ್ನೋದನ್ನು ಇಟ್ಟುಕೊಂಡು ಎಟ್ಸೆಟ್ರಾ ಅದರ ವಿಭಕ್ತಿ ಪ್ರತ್ಯಯಗಳಿಗೆ ಹೆಸರು ಕೊಡುವಾಗ ಸುಪಾಮ್ ಅಂತಂದರೆ ವಿಭಕ್ತಿ ಪ್ರತ್ಯಯಗಳಿಗೆ ಅಂಥೇಳಿ. ಆ ವಿಭಕ್ತಿ ಪ್ರತ್ಯಯಗಳಿಗೆ ಏನಾಗತ್ತೆ ಅನ್ನುವುದು ವ್ಯಾಕರಣ ಸೂತ್ರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ವ್ಯಾಕರಣ ಸೂತ್ರ ಸುಪಾಂ ಸುಲುಕ್ ಪೂರ್ವ ಸವರ್ಣ, ಅದು ಇನ್ನು ಲಾಂಗ್ ಸೂತ್ರ, ಅದು ಪೂರ್ವ ಸವರ್ಣ ಸವರ್ಣ ಚೇಡ್ ಆಡ್ಯಾಯ ಜಾಲ ಹೀಗೆ. ಅಂದರೆ ಆ ವಿಭಕ್ತಿ ಪ್ರತ್ಯಯಗಳಿಗೆ ವೈದಿಕ ಪ್ರಯೋಗಗಳಲ್ಲಿ ಬಂದಾಗ 11 ವಿಧವಾದ ಆದೇಶಗಳು ಬೇರೆ ಬೇರೆ. ಒಂದು ಆದೇಶ ಇಸ್ ದೀರ್ಘ, ದಿಸ್ ಲಾಂಗ್ ಸೌಂಡ್ ಇಸ್ ಒನ್ ಆಫ್ ದಿ ಆದೇಶ. ಆದೇಶ ಅಂದರೆ ಒಂದು ಸ್ಥಾನದಲ್ಲಿ ಇನ್ನೊಂದು ಬರುವುದು. ವಿಶ್ವಾನಿ ಭೂತಾನಿ, ಅದು ವಿಶ್ವಭೂತಾನಿ ಆದಾಗ ಆ ವಿಶ್ವ ಶಬ್ದದಲ್ಲಿ ದೀರ್ಘ ಬಂದು ವಿಶ್ವಾನಿಗೆ ನೀ ತೆಗೆದುಬಿಟ್ಟು ದೀರ್ಘ ಬರೋದು ಅಂತ ಇಟ್ಕೋಬಹುದು. ಇಲ್ಲ ವಿಶ್ವ ಅಂತಾದಾಗ ವಿಶ್ವಗೆ ದೀರ್ಘ ಬರೋದು. ಇನ್ ಐದರ್ ವೇ ಆ ಪ್ರತ್ಯಯದ ಬದಲು ಜಾಗದಲ್ಲಿ ಒಂದು ದೀರ್ಘ ಬರುತ್ತೆ. ಆ ದೀರ್ಘ ಬಂದ ಕಾರಣದಿಂದ ಅದು ವಿಶ್ವ ಆಗತ್ತೆ. ಆ ಸೂತ್ರದ ಪ್ರಕಾರವೇ ವಿಶ್ವಾಮಿತ್ರ ಆಗೋದು. ಯಾಕಂದ್ರೆ ವಿಶ್ವಕ್ಕೆ ಮಿತ್ರನಾದವನು ಅವನು ವಿಶ್ವಾಮಿತ್ರ ಆಗಬೇಕು. ವಿಶ್ವಾಮಿತ್ರ 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 ಅಂತಾರೆ. ಅದನ್ನು ಎರಡು ರೀತಿಯಲ್ಲಿ ನೋಡಬಹುದು. ಒಂದು ರೀತಿ ಏನಂದ್ರೆ ವಿಶ್ವಕ್ಕೆ ಆ ಮಿತ್ರ ಪೂರ್ಣವಾದ ಸ್ನೇಹಿತನಾದವನು ಅಂತ, ಇಲ್ಲ ವಿಶ್ವಾಮಿತ್ರ ಅಂತಾದಾಗ ಈ ಸೂತ್ರದ ಪ್ರಕಾರ ವಿಶ್ವಾಮಿತ್ರ ಅಂದ್ರೆ ದೀರ್ಘ ಬರುತ್ತೆ. ಆ ದೀರ್ಘ ಬಂದು ವಿಶ್ವಾಮಿತ್ರ ಆಗತ್ತೆ. ಸೊ ಈ ವಿಧವಾಗಿ ಆ ವಿಶ್ವ ಶಬ್ದಕ್ಕೆ ಬಂದು ಬರುವಾಗ ದೀರ್ಘ ಬರುತ್ತೆ. ಸೊ ಬೇಸಿಕ್ ಆಗಿ ವಿಶ್ವಭೂತಾನಿ ಇಲ್ಲ ವಿಶ್ವಾನಿ ಭೂತಾನಿ ಅಂತಿಲ್ಲದೆ ವಿಶ್ವಾಭೂತಾನಿ ಯಾಕೆ ಬಂತು, ವೈ ದಟ್ ಫಾರ್ಮೇಷನ್, ಹೌ ದಟ್ ಫಾರ್ಮೇಷನ್ ಅನ್ನುವುದಕ್ಕೆ ಇಷ್ಟು ವ್ಯಾಕರಣದ್ದು ಹೇಳಿದ್ದಾರೆ. ಬಟ್ ವ್ಯಾಕರಣವನ್ನು ಬಗಲಿಟ್ಕೊಂಡು ಅಂದ್ರೆ ಇದು ದಿಸ್ ಇಸ್ ಎ ವ್ಯಾಲಿಡ್ ಯೂಸೇಜ್ ಫಾರ್ಮೇಷನ್ ಅಂತ ಹೇಳೋದಕ್ಕಷ್ಟೇ. ಸೊ ವಿಶ್ವಾಭೂತಾನಿ ಅನ್ನೋದು ಇಟ್ ಇಸ್ ಎ ವ್ಯಾಲಿಡ್ ವೈದಿಕ ಪ್ರಯೋಗ ಆ ವೈದಿಕ ಪ್ರಯೋಗಗಳು ಹೇಗಿರುತ್ತೆ, ಪಾಣಿನಿ ಸೂತ್ರಗಳಲ್ಲಿ ಕೆಲವು ವೈದಿಕ ಶಬ್ದಗಳನ್ನು ಎಲ್ಲ ವೈದಿಕ ಗ್ರಾಮರಲ್ಲಿ ಡೀಲ್ ಮಾಡಲಿಲ್ಲ, ಆದರೆ ಕೆಲವು ವೈದಿಕ ಶಬ್ದಗಳ ಪ್ರಯೋಗವನ್ನು ಹಾಗೆ ತಗೋಬೇಕು, ಇದು ಹೀಗೆ ಬರುತ್ತೆ, ಈ ಕಾರಣದಿಂದ ಬರುತ್ತೆ ಅಂಥೇಳಿ ಸೂಚನೆ ಮಾಡಿಬಿಟ್ಟು ಪಾಣಿನಿ ವ್ಯಾಕರಣದಲ್ಲಿ ಹೇಳಿದ್ದಾರೆ. ಇಲ್ಲಿ ಆ ಪಾಣಿನಿ ವ್ಯಾಕರಣದ ಪ್ರಕಾರ ಈ ವೈದಿಕ ಪ್ರಯೋಗ ಶಬ್ದಗಳಲ್ಲಿ ವಿಶ್ವ ಅಂತ ಬರುತ್ತೆ ಅನ್ನೋದು, ಈ ಯಾವ ಕಾರಣದಿಂದ ಬರುತ್ತೆ, ವಿಭಕ್ತಿ ಪ್ರತ್ಯಯದ ಜಾಗೆಯಲ್ಲಿ ಆದೇಶ ಆಗುತ್ತೆ, ಇದು ವೈದಿಕ ಪ್ರಯೋಗ, ವೇದಗಳಲ್ಲಿ ಬರುವಂತಹ ಪ್ರಯೋಗ. ಅದಕ್ಕೆ ವಿಶ್ವಾಮಿತ್ರ ಅನ್ನೋದು ಕೂಡ ಒಂದು ವೈದಿಕ ಪ್ರಯೋಗ, ಭಗವಂತನಿಗೂ ಆ ವಿಶ್ವಾಮಿತ್ರ, ಋಷಿಗೆ ಇಟ್ಕೊಳ್ಳೋದು ಹೇಗೆ ನಾವು ನಾರಾಯಣ ಅನ್ನೋದು ಇಲ್ಲಿ ಯಾರೋ ಒಬ್ಬರು ಇಟ್ಕೊಳ್ತಾರೆ. ವಿಶ್ವಾಮಿತ್ರ ಅನ್ನೋ ಶಬ್ದ ಅನಾದಿ ಕಾಲದಿಂದ ಭಗವಂತನಿಗಿದೆ, ಆ ಭಗವಂತನ ಹೆಸರುಗಳನ್ನು ನಾವು ಇಟ್ಟುಕೊಂಡಂತೆ ವಿಶ್ವಾಮಿತ್ರ ಅಂತ ಆ ಋಷಿಗೂ ಆ ಹೆಸರು ಬಂದಿದೆ, ಭಗವಂತನ ಹೆಸರನ್ನು ಇಟ್ಕೊಂಡಿದ್ದಾರೆ. ಸೊ ಆದ್ದರಿಂದ ಈ ವಿಧವಾಗಿ ಆ ವಿಶ್ವಭೂತಾನಿ ಅಂತ ಬಂದಿದೆ. ಸೊ ಪಾದೋಸ್ಯ ವಿಶ್ವಭೂತಾನಿ, ಆ ಭಗವಂತನ ಒಂದು ರೂಪವು ಈ ಸಮಸ್ತ ಪ್ರಾಣಿಗಳಲ್ಲಿ ಭಗವಂತ ತಾನಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಭೂತಾನಿ ಅಂತ ಹೇಳಿದರೆ ಚೇತನ ಅಚೇತನ ವಸ್ತು, ಭೂತಗಳು ಅಂದ್ರೆ ಪ್ರಾಣಿಗಳು ಮಾತ್ರವೇ ಅಲ್ಲ, ಪಂಚಭೂತಗಳು ತಗೊಂಡ್ರೆ ಅವು ಜಡ ವಸ್ತುಗಳು ಆಗಿದೆ. ಆದ್ದರಿಂದ ಇಲ್ಲಿ ಜಡ ಚೇತನ ಎಲ್ಲ ವಸ್ತುಗಳು ಕೂಡ, ಪ್ರಪಂಚದಲ್ಲಿರುವ ಸಮಸ್ತ ಜಡ ಚೇತನ ವಸ್ತುಗಳೆಲ್ಲದರಲ್ಲಿಯೂ ಕೂಡ ಆ ಭೂತಾನಿ ಅನ್ನುವುದು ಚೇತನಾಚೇತನ ವಸ್ತೂನಿ, ಅಂದ್ರೆ ಚೇತನಗಳಂದ್ರೆ ಸೆಂಟಿಯಂಟ್, ಅಚೇತನ ಅಂದ್ರೆ ಜಡ, ಈ ಎಲ್ಲ ವಸ್ತುಗಳಲ್ಲಿ ಕೂಡ ಭಗವಂತನ ಒಂದು ರೂಪ ಇದೆ ಅಂತೇಳಿ. ಏಕಃ ಜೀವರಾಶ್ರೇವ ಏಕಃ ಪಾದಃ ಏಕಃ ಅಂಶಃ, ಭಗವಂತನ ಒಂದು ಅಂಶ ರೂಪ ಅಲ್ಲಿ ಭಗವಂತ ಅಲ್ಲಿ ಇಟ್ಟಿದ್ದಾನೆ, ಎಲ್ಲ ಪ್ರಾಣಿಗಳಲ್ಲಿ ಭಗವಂತನ ಒಂದು ಅಂಶವನ್ನು ಇಟ್ಟಿದ್ದಾನೆ. ತದೀಯ ಜ್ಞಾನಾನಂದ ಬಲ ಐಶ್ವರ್ಯಾದಿ ಮಹಾತ್ಮ್ಯಸ್ಯ ಚತುರ್ಧ ವಿಭಾಗೇ ಕೃತೆ ಚತುರ್ಥೋ ಭಾಗ ಯಾವಾನ್ ತಾವತ್ ಜ್ಞಾನ ಆನಂದ ಬಲ ಆದಿ ಉಪೇತಾನಿ ಸರ್ವವಸ್ತೂನಿ ಇತ್ಯರ್ಥ. ಅಂದರೆ ಭಗವಂತನ ಮಹಿಮೆ ಮಹಾತ್ಮ್ಯ, ಜ್ಞಾನ ಆನಂದ ಬಲ ಐಶ್ವರ್ಯ ಮುಂತಾದದ್ದು ಎಲ್ಲ, ಅವನೆಲ್ಲ ಮಹಾತ್ಮ್ಯ ಯಾವುದಿದೋ ಅದನ್ನು ನಾಲ್ಕು ಭಾಗಗಳು ಮಾಡಿದರೆ, ಚತುರ್ಥ ವಿಭಾಗೇ ಕೃತೆ, ನಾಲ್ಕು ಭಾಗಗಳು ಮಾಡಿದರೆ ಚತುರ್ಥೋ ಭಾಗ ಒಂದು ಭಾಗ, ಒನ್ ಕ್ವಾರ್ಟರ್ ಆಫ್ ಇಟ್, ಇದು ಪ್ರಕಟನೆ ಮಾಡಿದ ಭಗವಂತನ ಮಹಿಮೆ. ಅದು ಯಾವಾನ್ ಎಷ್ಟಿದೆಯೋ ತಾವತ್ ಅಷ್ಟು ಜ್ಞಾನಾನಂದ ಬಲಾದಿ ಉಪೇತಾನೆ, ಜ್ಞಾನ ಆನಂದ ಬಲ ಮುಂತಾದವುಗಳಿಂದ ಕೂಡಿರುವಂಥ, ಉಪೇತ ಅಂದರೆ ಕೂಡಿರುವಂಥದ್ದು, ಸರ್ವ ವಸ್ತೂನಿ ಭೂತಾನಿ ಎಲ್ಲ ವಸ್ತುಗಳು ಎಲ್ಲ ಪ್ರಾಣಿಗಳು ಎಲ್ಲವೂ ಕೂಡ ಅಲ್ಲಿ ಭಗವಂತ ತನ್ನ ಒಂದು ಅಂಶವನ್ನು ಅಲ್ಲಿ ಇಟ್ಟಿದ್ದಾನೆ ಅಂತೇಳಿ. ಏತತ್ ಚತುರ್ಗುಣ ಜ್ಞಾನ ಆನಂದ ಆದಿಮಾನ್ ಹರಿಹಿ ಇತಿ ಯಾವತ್, ಇವನು ಇಂಥದ್ದು ಭಗವಂತನ ಮಹಿಮೆಯಲ್ಲಿ ಒಂದು ಪ್ರಕಟನ ಮಾಡಿರುವ ಮಹಿಮೆಯಲ್ಲಿ ಒಂದು ಕಾಲು ಭಾಗ ಈ ಸಮಸ್ತ ಜೀವರಾಶಿಗಳಲ್ಲಿ ಜಡ ವಸ್ತುಗಳಲ್ಲಿ ಎಲ್ಲರಲ್ಲಿ ಕೂಡ ಭಗವಂತ ತಾನು ತತ್ ಸೃಷ್ಟ ತದೇವಾನು ಪ್ರಾವಿಶ್ಯತ ಅಂತ ಹೇಳ್ತಾನೆ ನೋಡ್ರಿ, ಎಲ್ಲವನ್ನು ಸೃಷ್ಟಿ ಮಾಡಿ ಎಲ್ಲದರೊಳಗೂ ಭಗವಂತ ಪ್ರವೇಶ ಮಾಡಿದ್ದಾನೆ ಅಂತ ಹೇಳುವ ಮಾತು ಯಾವುದಿದೋ ಅದನ್ನು ನಾವಿಲ್ಲಿ ನೆನಪಿಗೆ ತಂದುಕೋಬೇಕು. ಏತಚ್ಚ ಬುದ್ಧ್ಯರ್ಥ ಪಾದವತ್ ಇತಿ ಸೂತ್ರ ಉಕ್ತ ದಿಶ ಅಪರಿಮಿತ ಜ್ಞಾನ ಆನಂದಾದಿವತಃ ಹರೇಹೇ ಮಹಿಮ್ನಃ ಬುದ್ಧಿ ಆರೋಹಾರ್ಥಂ ಏವ ಉಕ್ತಂ ಧ್ಯೇಯಂ. ಇದು ಬಹಳ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕಾಗಿದ್ದು, ಅಂದರೆ ಭಗವಂತನ ಈ ಎಲ್ಲ ಪ್ರಾಣಿಗಳಲ್ಲಿ ಜಡಗಳಲ್ಲಿ ಎಷ್ಟಿದೋ ಅದನ್ನು ಫೋರ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ ಅಷ್ಟು ಭಗವಂತನ ಮಹಿ ಅಂತ ನೀವು ಹಾಗೆಲ್ಲ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡಬೇಡಿ. ಈ ಸೂತ್ರ ನಮ್ಗೆ ಹೇಳುತ್ತೆ ಬುದ್ಧ್ಯರ್ಥ ಪಾದವತ್ ಅಂತ ಬ್ರಹ್ಮಸೂತ್ರ, ನಮಗೆ ತಿಳುವಳಿಕೆ ಬರೋದಕ್ಕಾಗಿ ಪಾದ ಅಂತ ಹೇಳಿದ್ದಾರೆ. ಪಾದ ಒನ್ ಫೋರ್ತ್ ಅಂತ ಹೇಳುವುದು ನಮಗೆ ಬುದ್ಧಿಯಲ್ಲಿ ಒಂದು ಆರೋಹಣ ಸ್ವಲ್ಪ ಏರಿಸ್ಲಿಕ್ಕೆ, ಲುಕ್ ಎಷ್ಟು ಜೀವರಾಶಿಗಳಿದೆ, ಮೈಕ್ರೋ ಆರ್ಗಾನಿಸಮ್ಸ್ ಇದೆ, ದೊಡ್ಡ ದೊಡ್ಡ ಪ್ರಾಣಿಗಳಿವೆ, ಇಲ್ಲಿರುವ ಏನ ಸಮಸ್ತ ಪ್ರಾಣಿಗಳು, ದೇವತೆಗಳಿದ್ದಾರೆ, ಮುಕ್ತ ಜೀವರಾಶಿಗಳಿದ್ದಾರೆ, ಅಮುಕ್ತ ಜೀವರಾಶಿಗಳಿದ್ದಾರೆ, ಇಷ್ಟು ಜನ ಇದ್ದಾರೆ, ಎಲ್ಲರ ಒಳಗೂ ಕೂಡ ಭಗವಂತನ ತನ್ನ ಒಂದು ರೂಪಗಳನ್ನು ಭಗವಂತ ತುಂಬಿಸಿದ್ದಾನಂದ್ರೆ ಅವನ ಮಹಿಮೆ ಎಂತಾದ್ದು ಊಹೆ ಮಾಡ್ಲಕ್ಕೂ ಸಾಧ್ಯವಿಲ್ಲ. ಜಡ ವಸ್ತುಗಳೇ ಎಷ್ಟು, ಅನಂತ ಜಡ ವಸ್ತುಗಳು, ಅನಂತ ಚೇತನ ವಸ್ತುಗಳು, ಮುಕ್ತ ಪ್ರಪಂಚ, ಅಮುಕ್ತ ಪ್ರಪಂಚ, ಇಷ್ಟರ ಒಳಗೂ ಭಗವಂತ ರೂಪಗಳನ್ನು ಇಟ್ಟಿದ್ದಾನಂದ್ರೆ ಹರೇಹೇ ಮಹಿಮ್ನಃ ಬುದ್ಧಿ ಆರೋಹಾರ್ಥ ಅಷ್ಟೇ ಆದ್ರೂ ಕೂಡ ಅಷ್ಟೇ ಅಲ್ಲ, ಮತ್ತು ಅಪರಿಮಿತ ಜ್ಞಾನಾನಂದ ಅಂದ್ರೆ ಪರಿಮಿತ ಅಂದ್ರೆ ಲಿಮಿಟೆಡ್, ಅಪರಿಮಿತ ಅನ್ಲಿಮಿಟೆಡ್. ಈ ಸೂತ್ರ ಬ್ರಹ್ಮಸೂತ್ರದ ಪ್ರಕಾರ ಬುದ್ಧ್ಯರ್ಥ ಪಾದವತ್ ಅನ್ನೋ ಸೂತ್ರ ಏನ್ ಹೇಳುತ್ತಂದ್ರೆ ಭಗವಂತನ ಅಪರಿಮಿತವಾದಂತಹ ಜ್ಞಾನ ಆನಂದಾದಿಗಳು ಹರಿಯ ಮಹಿಮೆ ಯಾವುದಿದೋ ಅಲ್ಲಿ ಇಲ್ಲಿ ಹೇಳಿರುವಂಥದ್ದು ನಮಗೆ ಬುದ್ಧಿಗೆ ಸ್ವಲ್ಪ ಸಿಲುಕು ಸ್ವಲ್ಪ ಒಂದು ಫೀಲರ್ ಫೀಲರ್ ಅಂತ ನೋಡ್ರಿ, ಒಂದು ಫೀಲರ್ ಕೊಟ್ಟಂತೆ. ಅದಕ್ಕಾಗಿ ಸೊ ಬುದ್ಧಿ ಆರೋಹಾರ್ಥಂ ಏವ ಅದನ್ನು ನಮ್ಗೆ ಸ್ವಲ್ಪ ತಿಳಿಸಿಕೊಡುವುದಕ್ಕಾಗಿ ಮಾತ್ರವೇ ಹೇಳಿದ್ದಾರೆ ಅಂತ ತಿಳ್ಕೊಳ್ಳ್ರಿ. ಧ್ಯೇಯಂ, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂದರೆ ಇಷ್ಟೇ ಅಲ್ಲ. ಸೊ ಪಾದಂ ಕೂತುರ್ ನ ಕಿಲ ವಿವಿಸೆ ಇತಿ ಶ್ರುತೇಹೆ ಅಂತೇಳಿ ಹೇಳುತ್ತೆ. ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಪಾದ ಇವೆಲ್ಲ ನಾನು ಅಂತ ಹೇಳಿದ್ರೆ ಪಾದ ಅಂತ ಯಾವುದಾದ್ರೂ ಶಬ್ದ ಬಂದಾಗ ಆ ಶಬ್ದದಲ್ಲಿ ಶ್ರುತಿ ಪ್ರಮಾಣ ಏನು ಹೇಳುತ್ತಂದ್ರೆ, ನಮಗೆ ಪಾದಂ ಇದನ್ನು ಭೂತಾದಿ ಎಂಬ ಸೂತ್ರ ಭಾಷೆಯಲ್ಲಿ ಉದಾಹರಣೆ ಮಾಡಿದ್ದಾರೆ. ಯಾವುದು ಬುದ್ಧ್ಯರ್ಥೆ ಪಾದವತ್ ಅಂತ ಹೇಳುವಂಥದ್ದು. ಆ ವಿಷ್ಣುವಿನ ಪಾದ ಭಾಗ ಎಲ್ಲ ಪ್ರಾಣಿಗಳು ಸೇರಿದರೂ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿದೆ ಅಂತ ಹೇಳೋದು. ಅಂದರೆ 1/4 ಅಂತ ಹೇಳೋದ್ರ ಉದ್ದೇಶ ಅಂದರೆ, ಇಫ್ ವಿ ಕಲೆಕ್ಟಿವ್ಲಿ ಟೇಕ್ ದ ಎಂಟೈರ್ ಕೇಪಬಿಲಿಟಿ ಆಫ್ ಆಲ್ ದೀಸ್ ಥಿಂಗ್ಸ್, ಭಗವಂತನ ಶಕ್ತಿ ಅನ್ನೋದು ಅದನ್ನು ಮೀರಿ, ಅದಕ್ಕೆ 4 times ಅಂದರೆ ನಾಟ್ ಜಸ್ಟ್ 4 times, ಇನ್ಫೈನೈಟ್ ಟೈಮ್ಸೇ, ಅಷ್ಟು ಇದೆ ಅನ್ನುವುದು ತಿಳಿಸಿದಾಗಿ ಆ ಶ್ರುತಿ ನಮಗೆ ತಿಳಿಸಿಕೊಟ್ಟಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ಉದಾಹರಣೆ ಮಾಡಿದ್ರು. ಸೊ ಇದೆ ಆದಮೇಲೆ ಜ್ಞಾಪನಾರ್ಥ ಲೋಕಸ್ಯ ಯಥಾ ರಾಜೇ ರಾಜ ಇವ ದೇವರಾಟ್ ಇತಿ ಸ್ಮೃತಿ ಇಷ್ಟ ಅಂಥೇಳಿ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಮೃತಿ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಜ್ಞಾಪನಾರ್ಥಾಯ ಅನ್ನುವುದು ಭಾಷ್ಯದಲ್ಲಿ ಆಚಾರ್ಯರು ಅಲ್ಲಿ ತಿಳಿಸ್ಕೊಡುವಂಥದ್ದು. ನಾವು ಆ್ಯಕ್ಚುಲಾಗಿ ಅದು ಸ್ವಲ್ಪ ಡೈವರ್ಷನ್ ಆಗುತ್ತೆ ಅಂತೇಳಿ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಐ ವಿಲ್ ಗೋ ಥ್ರೂ ದಟ್ ಆ ಸೂತ್ರಗಳಲ್ಲಿ ಏನಿದೆ ಅದನ್ನೋದು, ಯಾಕಂದರೆ ದಟ್ ಈಸ್ ಎ ಸಪರೇಟ್ ಟಾಪಿಕ್ ಬೈ ಇಟ್ ಸೆಲ್ಫ್. ಆದ್ದರಿಂದ ಆ ಬ್ರಹ್ಮಸೂತ್ರಗಳನ್ನು ನಾವು ನೋಡಿದಾಗ ವಿ ವಿಲ್ ಗೆಟ್ ಆ್ಯಕ್ಚುಲಿ ಇವನ್ ಎ ಬೆಟರ್ ಪಿಕ್ಚರ್ ಅಬೌಟ್ ದಟ್. ಸೊ ದಟ್ ವಿಲ್ ಬಿ ಎ ಲಾಂಗ್ ಟಾಪಿಕ್ ಬೈ ಇಟ್ ಸೆಲ್ಫ್. ಆದ್ದರಿಂದ ಆ ಶ್ರುತಿ ವಾಕ್ಯವನ್ನು ಸ್ಮೃತಿ ಪ್ರಮಾಣವನ್ನು ಎರಡನ್ನೂ ಕೂಡ ಆ ಬ್ರಹ್ಮಸೂತ್ರವನ್ನು ಭಾಷ್ಯದಲ್ಲಿ ಆಚಾರ್ಯರು ಪದ್ಮಪುರಾಣದ ವಾಕ್ಯ ಸ್ಮೃತಿ ವಾಕ್ಯವನ್ನು ಅಲ್ಲಿ ವಿವರಣೆ ಮಾಡಿ ಹೇಳಿದ್ದಾರೆ. ಸೊ ದೇವೇಂದ್ರನ ವೈಭವದ ಮಹಿಮೆ ಅದು ಬರೋದಕ್ಕಾಗಿ ರಾಜನ ದೃಷ್ಟಾಂತ ಹೇಗೆ ಕೊಡ್ತಾರೋ ಅಂದ್ರೆ, ಒಂದು ರಾಜ ಹಿ ಕಂಟ್ರೋಲ್ಸ್ ಆಲ್ ದ ಪೀಪಲ್, ರಾಜ ಹೋಗ್ತಾನೆ ಇದು ಮಾಡ್ತಾನೆ ಮಾಡ್ತಾನೆ, ಆ ರಾಜನಿಗಿಂತ ದೇವೇಂದ್ರನ ಭೋಗ ವೈಭೋಗ ಇನ್ನು ಬಹಳ ಹೆಚ್ಚು. ದೇವೇಂದ್ರನ ವೈಭೋಗಕ್ಕಿಂತ ಪರಮಾತ್ಮನ ವೈಭೋಗ ಏನು? ಒಂದನ್ನು ಉಪಮ ನಾವು ಒಂದನ್ನು ಯಾವುದನ್ನ ಹೇಳ್ಬೇಕಂದ್ರೆ ಹೋಲಿಸ್ಬೇಕು. ಸೂರ್ಯನ ಪ್ರಕಾಶ, ಸೂರ್ಯನ ಬೆಳಗಂತೆ ಭಗವಂತ ಸೂರ್ಯನಂತೆ ಪ್ರಕಾಶಿಸುತ್ತಾ ಇದ್ದಾನೆ ಅಂತ ಅಂದ್ರೆ, ಯಾಕೆ ಅಂದ್ರೆ ಭಗವಂತನ ಬೆಳಕು ಸೂರ್ಯನ ಬೆಳಕಿಂತಲೂ ಎಷ್ಟು ಹೆಚ್ಚಾಗಿದ್ರು ಕೂಡ ನಮಗೆ ಗೊತ್ತಾಗಿರುವಂಥದ್ದು ಸೂರ್ಯನ ಬೆಳಕಷ್ಟೇ. ಆದ್ದರಿಂದ ನಮಗೆ ಒಂದು ಅರಿವು ಬರೋದಕ್ಕಾಗಿ, ತಿಳುವಳಿಕೆ ಬರೋದಕ್ಕಾಗಿ ರಾಜನ ಜೊತೆಲಿ ಹೋಲಿಸುವುದು, ಒಂದು ರಾಜ ತನ್ನ ಎಲ್ಲ ಪ್ರಜರಕ್ಕಿಂತಲೂ ಹೇಗಾದರೆ ಇನ್ನೂ ದೊಡ್ಡವನಾಗಿರ್ತಾನೋ ಹಾಗೆ ಅಂಥೇಳಿ ಹೀಗೆಲ್ಲ ನಮಗೆ ತಿಳುವಳಿಕೆಯನ್ನು ಕೊಡೋದಕ್ಕಾಗಿ ಈ ಹೋಲಿಕೆಗಳು, ಉದಾಹರಣೆಗಳು, ದೃಷ್ಟಾಂತಗಳನ್ನು ಕೊಡ್ತಾರೆ. ಆ ಕಾರಣದಿಂದಾಗಿ ಈ ಶ್ರುತಿ ಸ್ಮೃತಿ ಪ್ರಮಾಣಗಳನ್ನು ಆಚಾರ್ಯರು ಉಲ್ಲೇಖ ಮಾಡಿ ಆ ಕಾರಣದಿಂದ ಭಗವಂತ ಇದೆಲ್ಲದಕ್ಕಿಂತಲೂ ಭಗವಂತನ ಒಂದು ಅಂಶ ಇದೆ ಅಂತ ಹೇಳೋದರ ಉದ್ದೇಶ ಏನಂದ್ರೆ, ಭಗವಂತ ಇದೆಲ್ಲವೂ ಸೇರಿಸಿದ್ರು ಎಷ್ಟಿದೋ ಅದಕ್ಕಿಂತಲೂ ಎಷ್ಟೋ ಹೆಚ್ಚು ಮಹಿಮೆ ಅವನಲ್ಲಿ ಇದೆ ಅಂತ ನಮಗೆ ಹೇಳೋದಷ್ಟೇ ಅದರ ಮುಖ್ಯ ಉದ್ದೇಶ ಆಗಿದೆ ಅನ್ನೋದು ಇಲ್ಲಿ ಹೇಳುವಂತಹ ಮಾತು. ಸೊ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೇನೆ, ಯಾಕಂದ್ರೆ ಲಾಸ್ಟ್ ಟೈಮ್ ಪ್ರಶ್ನೆಗಳಿಗೆ ಜಾಸ್ತಿ ಟೈಮ್ ಸಿಗಲಿಲ್ಲ. ಸೊ ಆದ್ದರಿಂದ ಇಲ್ಲಿ ಹೇಳಿದ ಈ ಅಂಶಗಳ ಮೇಲೆ ಆಗಲಿ ಮುಂದೆ